ಮಾಡ್ಬೇಕು, ಅದನ್ನೇ ಧ್ಯಾನ ಮಾಡಬೇಕು. ಆವಾಗ ಏನು ಬರುತ್ತೆ, ಪ್ರತ್ಯಕ್ಷ ಜ್ಞಾನ ಬರುತ್ತೆ. ಅದರಿಂದ ಪರಮಾತ್ಮ ತಿಳಿಯಲ್ಪಡ್ತಾನೆ. ಆಗ ಅವನು ಮೋಕ್ಷ ಕೊಡ್ತಾನೆ, ಇಲ್ಲದೋದ್ರಿಲ್ಲ. ಇವತ್ತು ನಾವು ಮಾಡ್ತಕ್ಕಂಥ ಇದ್ರೆ ಇದರಲ್ಲಿ ಸೇರಿದೆಯಾ ನೋಡಬೇಕು. ಇದ್ರ ಒಂದಿಲ್ಲದೆ ಹೋದರೂ ಅಪರೋಕ್ಷ ಜ್ಞಾನ ಇಲ್ಲ, ಅಷ್ಟು ಇಲ್ಲದೆ ಇರೋ ಚಾನ್ಸಸ್ ಜಾಸ್ತಿ. ಆದ್ದರಿಂದ ಅಪರೋಕ್ಷ ಜ್ಞಾನಕ್ಕೆ ಎಷ್ಟು ದೂರ ಇದ್ದೀವಿ ಅಂತ ಅರ್ಥ ಆಗ್ತದೆ. ಅತಏವ ಹಾಂ, ಎಲ್ಲ ಸೇರ್ಕೊಂಡೋಯ್ತು ಅದರಲ್ಲಿ. ಯಾವಾಗ ವೈರಾಗ್ಯ ಭಕ್ತಿ ಬಂತೋ, ವೈರಾಗ್ಯ ಭಕ್ತಿ ಹೇಗೆ ಮಾಡಬೇಕೀಗ? ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದ್ ಆರಾಧನೆ ಎಂಬ ಹೇಳಿಬಿಟ್ಟಿದ್ದಾರೆ ಈಗಾಗಲೇ. ಗೀತಾ ತಾತ್ಪರ್ಯ ಸ್ವಹಿತವ್ರಿಗೆ ಕೆಲಸ ಮಾಡು ಅಂದರೆ ಹೇಳಿದ ಕೆಲಸ ಮಾಡು, ಹೇಳಿದ ರೀತಿ ಮಾಡು, ಫಲ ಕೆಡದೆ ಮಾಡು, ಎಲ್ಲ ಅರ್ಥ ಅರ್ಥ ಆಯ್ತಾ? ಅದರಿಂದ ವೈರಾಗ್ಯ ಅಂತ ಹೇಳಿದರೆ ಹಠ. ಹಠ ಅಂದರೆ ಯಾವುದು? ಸಿಗಲೇಬೇಕು ಅನ್ನೋ ಹಠ. ಅದಕ್ಕೆ ಬೇರೆ ಏನೂ ಬೇಡ ಅಂತಕ್ಕಂಥ ಹಠ. ಕೂಸು ಹಠ ಮಾಡುತ್ತೆ ಅಂತ ಹೋಗ್ತಾರೆ. ಹಠ ಮಾಡುತ್ತೆ ಅಂದರೆ ಈಗ ಬೇರೆ ಬೇಡ, ಇದೇ ಬೇಕು ಅಂತ ಹೇಳುತ್ತೆ. ಅದು ಆ ರೀತಿ ಹಠ ಇರಬೇಕು, ಅದು ವೈರಾಗ್ಯ. ಅದಿರಬೇಕಾದ್ರೆ ಸೋಹಿತ ವೃತ್ತಿ ಎಲ್ಲ ಇರಲೇಬೇಕಲ್ಲ, ಇದ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ಭಕ್ತಿ, ಶ್ರವಣ, ಮನನ, ಧ್ಯಾನ, ಜನ್ಯ, ಅಪರೋಕ್ಷ ಜ್ಞಾನೇನ, ಇಷ್ಟೆಲ್ಲ ಮಾಡ್ತಾರೆ. ಶ್ರವಣ ಮನನ ಧ್ಯಾನನೇ ಇಲ್ಲ. ಅಂದರೆ ಅಪರೋಕ್ಷ ಜ್ಞಾನದ ಪಾತ್ರಲ್ಲಿ ಇಲ್ಲೇ ಇಲ್ಲ ಫಸ್ಟ್ ಅವರು. ವೆರಿ ಗುಡ್ ಕಾಂಡಕ್ಟು, ಅವ್ರು ಅಡ್ಮಿಷನ್ ಆಗಿಲ್ಲ, ಸ್ಕೂಲಿಗೆ ಹೋಗೋದಿಲ್ಲ. ಏನು ಮುಂದೇನು ಜ್ಞಾನ ಬರುತ್ತೆ ಅವನಿಗೆ, ಗೊತ್ತಾಯ್ತಾ? ತುಂಬ ಜನದ ಲೋಪ ಇರೋದು ಅದರಲ್ಲಿ. 99% ಜನ ಇವತ್ತು ಸದಾಚಾರಿಗಳಾದವರು ಪಾಠ ಪ್ರವಚನದ ಕಾನ್ಸೆಪ್ಟ್ ಇಟ್ಕೊಂಡಿಲ್ಲ. ನಮಗೆ ಅದು ಬೇಕಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟಿರ್ತ, ಇದನ್ನು ಹೇಳಿಲ್ಲ ಅಂತೇಳಿ. ಕೆಲವ್ರು ಹಾಗೆ ಹೇಳ್ಬಿಟ್ಟಿರ್ತಾರೆ, ಇಷ್ಟು ಮಾಡೋ ಸಾಕು ಅಂತ ಹೇಳ್ಬಿಟ್ಟಿರ್ತಾರಲ್ಲ, ಅದೇ ಅವ್ರ ತಲೆಯಲ್ಲಿ ಕೂತ್ಬಿಡೋದು. ಬಿಡೋರಿಗೆ ಅನುಕೂಲ, ಇಷ್ಟು ಮಾಡಿ ಸಾಕು ಅಂತ ಹೇಳಿದ ತಕ್ಷಣ ಬಿಟ್ಬಿಡ್ತಾರೆ. ಇದು ಸಾಲದು ಅಂತ ಹೇಳಬೇಕು, ಎಷ್ಟಾಗಿದ್ದು ಸಾಲದಿದೋ, ಇದೆಲ್ಲ ಪೂರ್ತಿ ಸಾಲದಾಗ ಚೆನ್ನಾಗಿ ಓದಬೇಕು ಅಂತ ಹೇಗೆ ಹೇಳಬೇಕು ಹಾಗೆ. ಅತಏವ ಜ್ಞಾನರೂಪೇಣ ಜ್ಞಾನರೂಪ ಉಪಾಯಾತ್ ಸದ್ವಿಹಿ ಪ್ರಾಪ್ಯಮಪಿ, ಹೊಂದಲ್ಪಡುವುದು ಅತ ಬಿಯಾಂಡ್ ರೀಚ್ ಆಗಬಾರ್ದು. ಗಾಡಿ ಅಂಥವನು ಯಥೋವಾಚವು ನಿವರ್ತಂತೆ ಅಪ್ರಾಪ್ಯ ಮನಸ್ಸು, ಅಷ್ಟು ಮೇಲಿದ್ದಾನೆ ಆದರೂ ಕೂಡ ವಿತಿನ್ ಅವರ್ ರೀಚ್ ಕೂಡ ಇದ್ದಾನೆ. ಮತ್ತೆ ಪರಮಾತ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆಕಾಶದ ಎಂಡು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಬಟ್ ಆಕಾಶದಲ್ಲಿ ಇದ್ದೇವೆಲ್ಲ ನಾವೀಗ ಇದ್ದೇವೆ. ಸಮುದ್ರ ದಾಟಿ ಹೋಗಕ್ಕೆ ಬರೋದಿಲ್ಲ, ಸ್ನಾನ ಮಾಡೋಕ್ಕೆ ಬರುತ್ತೋ ಇಲ್ಲೋ ಆ ಟೈಪ್. ಆದಷ್ಟು ದೇವರು ಸಾಕಲ್ಲೇ ಸಾಕ, ಯಥಾಯೋಗ್ಯವಾಗಿ ಜ್ಞೇಯ, ಯಥಾಯೋಗ್ಯವಾಗಿ ಗಮ್ಯ. ಅತಏವ ಜ್ಞಾನರೂಪ ಉಪಾಯಾತ್ ಸದ್ವಿಹಿ ಪ್ರಾಪ್ಯಮಪಿ, ನಾರಾಯಣ ಒಂದು ವಸ್ತು ಇದೆ ನೋಡ್ತಾನೆ, ಭಾರಿ ಹತ್ರ ಇದೆ, ರೀಚಬಲ್ ಅಲ್ಲೇ ಇಲ್ಲ. ದೊಡ್ಡ ಟ್ಯಾಂಕ್ ಇದೆ, ಔಟ್ಲೆಟೇ ಇಲ್ಲ. ಅದಕ್ಕೆ ಏನು ಮಾಡಬೇಕಾಗ, ಒಂದು ಹನಿ ನೀರು ಸಿಗೋ ತುಂಬಿದೆ, ಔಟ್ಲೆಟ್ ಇಲ್ಲೇ ಇಲ್ಲ. ಆದರೆ ಪರಮಾತ್ಮ ಮೇಲಿದ್ದರೂ ಕೂಡ ಭಕ್ತರಿಗೆ ಪ್ರಾಪ್ಯನಾಗ್ತಾನೆ, ರೀಚಬಲ್ ಅಂತ ಅರ್ಥ ಪ್ರಾಪ್ತ ಶಬ್ದಕ್ಕೆ. ಆದರೆ ಅಯೋಗ್ಯರಿಗೆ ನಾಟ್ ರೀಚಬಲ್. ಯಾತಕ್ಕೆ? ಇವರೆಲ್ಲ ದುಷ್ಟರೆಲ್ಲ ಎಷ್ಟು ಎತ್ತ ಬರ್ತದೆ. ಇವನೇನು ಮಾಡಿದೆ, ಹಿರಣ್ಯಕಶಿಪು ವೈಕುಂಠ ಲೋಕಕ್ಕೆ ಹೋದ, ಅಮುಕ್ತ ಸ್ಥಾನಕ್ಕೆ ಹೋದ, ದೇವರು ಕಂಡಿಗೆ ಕಾಣಿಸ್ಲೇ ಇಲ್ಲ. ಇವರು ಪ್ರಹ್ಲಾದ ಗಜೇಂದ್ರ ಇದ್ದಲ್ಲೇ ಕಾಣಿಸ್ತೆ ಅವರಿಗೆ. ಆದ್ದರಿಂದ ಯೋಗ್ಯತೆ ಇದ್ದು ಅಪರೋಕ್ಷ ಜ್ಞಾನಿಗಳಾದವರಿಗೆ ಇದ್ದಲ್ಲೇ ಕಾಣಿಸ್ತಾನೆ. ನತ್ವೇತಿ ನಮಸ್ಕಾರ ಮಾಡಿ, ವಿಶೇಷಣ ಸಮುಚ್ಚಯ ಅಪಿ ಶಬ್ದ, ವಿಶೇಷಣ ಅಪಿ ಯಾತಕ್ಕೆ ಸೇರಿಸಿದ್ರು ಅಂದರೆ ಸಮಸ್ತ ಗುಣ ಸಂಪೂರ್ಣ ಅವೆಲ್ಲನೂ ದೇವರಲ್ಲಿ ಒಟ್ಟಿಗೆ ಇದೆ ಅಂತ ಹೇಳೋದು. ಸಮುಚ್ಚಯ ಅಂದ್ರೇನು? ಕಂಜಂಕ್ಷನ್, ಅದು ಜಾಯಿನ್ ಮಾಡೋದು. ಎಲ್ಲ ಗುಣಗಳು ಅವನಲ್ಲೇ ಇದೆ ಅಂತ ಹೇಳೋದಕ್ಕೋಸ್ಕರ ನತ್ವೇತಿ. ಶ್ರೀಮಂತ ಬಲವಂತ ಅಂತ ಹೇಳಿದಾಗ ಸಂಪತ್ತೂ ಇದೆ, ಬಲನೂ ಇದೆ ಅಂತ ಹೇಳ್ತೀವಲ್ಲ ಹಾಗೆ. ವಿಶೇಷಣ ಸಮುಚ್ಚಯ, ವಿಶೇಷಣ ಅಂದರೆ ಅಬ್ಜೆಕ್ಟಿವ್ಸ್, ಅಬ್ಜೆಕ್ಟಿವ್ ಎಲ್ಲ ಒಟ್ಟಿಗೆ ದೇವರಲ್ಲಿದೆ. ಒಬ್ಬರಲ್ಲಿ ಒಂದೊಂದಿದ್ದರೆ ಅಲ್ಲ, ಸಮಸ್ತ ಗುಣಪೂರ್ಣತ್ವನೂ ಇದೆ, ದೋಷದೂರತ್ವನೂ ಇದೆ, ಜ್ಞೇಯತ್ವನೂ ಇದೆ, ಗಮ್ಯತ್ವನೂ ಇದೆ. ಅದಕ್ಕೋಸ್ಕರನೇ ಅಪಿ ಅಂತ ಹೇಳಿದರು. ಆಮೇಲೆ ತೇನ ವಿಶಿಷ್ಟ ಶೈವ ಜ್ಞೇಯತ್ವ ಲಾಭಾತ್ ವಿಶಿಷ್ಟಂ ಸ್ಪಂದೋಪಾಸ್ಯಂ ಶುದ್ಧಂ ಮುಮುಕ್ಷು ಜ್ಞೇಯಮಿತಿ ಪ್ರತ್ಯುಕ್ತಂ. ತೇನ ವಿಶಿಷ್ಟ ಶೈವ ಜ್ಞೇಯತ್ವ ಬಲಾತ್ ವಿಶಿಷ್ಟಂ ಮಂದೋಪಾಸ್ಯಂ ಶುದ್ಧಂ ಮುಮುಕ್ಷು ಜ್ಞೇಯಮಿತಿ ಪ್ರತ್ಯುಕ್ತಂ. ಆಚಾರ್ಯ ಒಂದು ವಿಷಯ ಖಂಡನೆ ಕೂಡ ಮಾಡಿಬಿಟ್ರು ಅಂತ ಹೇಳಿಬಿಟ್ರು. ಅದ್ವೈತದಲ್ಲಿ ಏನು ಹೇಳ್ತಾರೆ ಅಂದರೆ, ಇದೆಲ್ಲ ಕೂಡ ವಿಶಿಷ್ಟ ಬ್ರಹ್ಮ ಬೇರೆ ಸಗುಣ, ನಿರ್ವಿಶೇಷ ಬ್ರಹ್ಮ ಬೇರೆ ನಿರ್ಗುಣ ಅಂತ ಎರಡು ಭಾಗ ಮಾಡ್ತಾರೆ. ಎರಡು ಭಾಗ ಇಲ್ಲ. ಯಾಕೆ? ಇವನೇ ಜ್ಞೇಯ, ಇವನೇ ಗಮ್ಯ, ಇವನೇ ಗುಣಪೂರ್ಣ, ಇವನೇ ದೋಷ ದೂರ ಅಂತ ಹೇಳಿದ್ರಿಂದ ಎರಡು ವಿಶಿಷ್ಟ ಶೈವ ಜ್ಞೇಯತ್ವ ಲಾಭ. ಸಗುಣ ಬ್ರಹ್ಮನನ್ನೇ ತಿಳಿಬೇಕು, ಗುಣಪೂರ್ಣ ಬ್ರಹ್ಮನ್ನೇ ತಿಳಿಬೇಕೇ ಹೊರತು ವಿಶಿಷ್ಟಂ ಮಂದೋಪಾಸ್ಯಂ ಸಗುಣ ಬ್ರಹ್ಮ ಮಂದರಿಗೆ ಸಿಗ್ತಾನೆ. ವಿಶಿಷ್ಟ ಶುದ್ಧಂ ಶುಭುಕ್ಷು ಜ್ಞೇಯಂ ಮೂಕ್ಷಗಳು ಶುದ್ಧ ಬ್ರಹ್ಮನಾಗಬೇಕು ಅಂತ ಹೇಳ್ತಾರಲ್ಲ, ಸರಿಯಲ್ಲ. ಇತಿ ಪ್ರತ್ಯುಕ್ತಂ ಅಂದರೆ ನಿರಾಕೃತಂ. ಈ ವಾದವನ್ನು ಖಂಡನೆ ಮಾಡದಂತೇನೂ ಆಯಿತು. ಈ ರೀತಿ ಭೂಪೇಶ್ವರ ಆಚಾರ್ಯ ಹೇಳೋ ಮೂಲಕವಾಗಿ ನಿಸ್ಗುಣ ಬ್ರಹ್ಮ ಕಾನ್ಸೆಪ್ಟ್ ಏನು ಇಟ್ಕೊಂಡಿದ್ದಾರೆ ಅದು ಸರಿಯಲ್ಲ ಅಂತಲೂ ತಿಳಿಸಿದರು. ಮತ್ತು ಚಾ ಯಾತಕ್ಕೆ ಬಂತು ಅಂದರೆ ಗುರುವಿಗೂ ನಮ್ಮ ಮುಂದೆ ಹೇಳ್ತಾರೆ. ಅದನ್ನು ಗುರುಮಿಶ್ಚ ನತ್ವ, ಅಲ್ಲಿ ಅಪಿ ಅಲ್ಲಿಗೆ, ಚಾ ಇಲ್ಲಿಗೆ. ಗುರುಮಿಶ್ಚ ನತ್ವ, ಗುರುಗಳಿಗೂ ನಮಸ್ತೆ. ಆಚಾರ್ಯ ಏಕವಚನ ದೇವರಿಗೆ ಹೇಳಿದರು ದೇವಂ ಅಂತೇಳಿ. ಗುರುಗಳ ಗುರು ನತ್ ಬಹುಚನ ಹೇಳ್ಬಿಟ್ರು, ಹಿಂದೆ ಹೇಳಿದೆ ಗುರುಭ್ಯೋ ನಮಃ ಹರಿ ಹೇ ಓಂ, ಆ ಪದ್ಧತಿ ತೋರಿಸಿದರು. ಗುರುದೇವತಾರತಿ ಸಮುಚ್ಚಯೇ ಚ ಶಬ್ದ, ಇಲ್ಲಿ ಚಾ ಶಬ್ದಕ್ಕೇನು ಗುರು ನಮಸ್ಕಾರವನ್ನು ಮಾಡಬೇಕು, ದೇವತಾ ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಚಾ ಅಂತ ಹಾಕಿದ್ದಾರೆ. ಅಪಿ ಚ ಯದ್ವಾ ಎತ್ ವಾದಿ ಏನದು ತಪ್ಪಿಬಿಟ್ಟೆ, ಯದ್ವಾ ಟೀಕಾರೀತ್ಯ ಇರ್ಬೇಕು, ಟೀಕಾರೀತ್ಯಾಗಿದೆ ಯದ್ವಾ ಟೀಕಾರೀತ್ಯ ಟೀಕಾ ಇದೆ ಟೀಕಾರೀತ್ಯ ಗುರುದೇವತಾ ಭೇದೆ ಅರುಚಿ ಸೂಚಕೋ ಅಪಿಶಬ್ದ. ಅಪಿಶಬ್ದನ ಅಲ್ಲಿ ಹೇಳಿದ್ರಲ್ಲ ಇಲ್ಲಿ ಸರಿಸ್ಕೊಳ್ಳೋಕ್ಕೂ ಬರುತ್ತೆ. ಹೇಗೆ ಗುರುದೇವತಾ ಭೇದೆ, ಉಳಿದವರಿಗೆಲ್ಲ ಗುರುಗಳು ಬೇರೆ ದೇವರು ಬೇರೆ, ಆಚಾರ್ಯರು ರುದ್ರಾದೇವತೆಗಳು ಗುರುಗಳು, ದೇವರು ಮತ್ತೆ ಎಲ್ಲರಿಗೂ ಕಾಮನ್. ಗುರುಗಳು ಚೇಂಜ್ ಆಗ್ತಾರೆ, ಕೋರ್ಸ್ ಒಂದೇ, ಇನ್ಸ್ಟಿಟ್ಯೂಷನ್ ಬೇರೆ ಆಗ್ಬೋದು, ಕೋರ್ಸ್ ಒಂದೇ, ಯಾವ ಕಾಲೇಜ್ ಇದ್ರೆ ಅಷ್ಟು ಕೆಡ್ತಾರೆ, ಒಂದೇ ಕಡೆ ಇದ್ದಾಗ ಯಾವುದಂತ ಕೇಳೋದಿಲ್ಲ. ಆದ್ದರಿಂದ ದೇವರು ಎಲ್ಲರಿಗೂ ಒಬ್ಬನೇ, ಆದ್ದರಿಂದಾಗಿನೇ ದೇವಂ ಏಕವಚನ ಬಂತು. ಇನ್ನು ಗುರುಗಳೇನಾಗಿದ್ದಾರೆ ಅಂತ ಕೇಳಿದರೆ ನಮಗೆಲ್ಲ ಗುರುಗಳು ಬೇರೆ ದೇವರು ಬೇರೆ, ಆದರೆ ಆಚಾರ್ಯರಿಗೆ ಗುರುವೇ ದೇವರು, ದೇವರೇ ಗುರು. ವೇದವ್ಯಾಸರ ತಾನೇ ಪಾಠ ತಿಳಿಯೋದು ವೇದವ್ಯಾಸರನ್ನೇ. ಆದ್ದರಿಂದ ಗುರು ನನಗೆ ದೇವದೇವನು ದೇವರು ಅವನೇ, ಗುರುವೂ ಅವನೇ ಅಂಥೇಳಿ ಅರುಚಿಂ ಗುರುದೇವತಾ ಭೇದೆ ಅರುಚಿಂ, ನಮಗೆ ಗುರು ಬೇರೆ ಇಲ್ಲ ದೇವರು ಬೇರೆ ಇಲ್ಲ ಅಂತ ಹೇಳೋದಕ್ಕೋಸ್ಕರವಾಗಿ ಅರುಚಿ ಅಂದರೆ ರುಚಿ ಅಂದರೆ ಅಪೇಕ್ಷೆ, ಅರುಚಿ ಅಂದರೆ ಇಷ್ಟ ಪ್ರಶ್ನೆಯೇ ನಮಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಅಪಿಶಬ್ದ ಹೇಳಿದ್ದಾರೆ. ಮಿಕ್ಕವರಿಗೆಲ್ಲ ದೇವರು ಬೇರೆ ಗುರುಗಳು ಬೇರೆ, ಹೌದೌದು. ಆದರೆ ಗುರುಗಳಲ್ಲಿ ಅಂತ ಅನುಗ್ರಹ ಮಾಡೋ ದೇವರಾದರೂ ಕೂಡ ಆಚಾರ್ಯ ಡೈರೆಕ್ಟಾಗಿ ಹೇಳುತ್ತಾರೆ, ಉಳಿದವರೇ ಡೈರೆಕ್ಟಾಗಿ ಹೇಳೋದಿಲ್ಲ. ಅವ್ರು ಯಾರ ಮೂಲಕ ಹೇಳಿಸ್ತಾರೆ? ವೈದ್ಯರ ಮೂಲಕನೇ ಆಗಬೇಕು. ಗುರುತ್ವಾದ ಬಹುವಚನ ಅಲ್ಲಿ ನಮಗೆ ಹೇಳಬೇಕಲ್ಲ, ಅಷ್ಟೇ ದೊಡ್ಡ ಲಿಸ್ಟ್ ಇದೆ ಗುರುಗಳು ನಮಗೆ. ಅವರಿಗೇನಿದೆ ಒಬ್ಬರೇ, ಅದು ದೇವರೇ ಗುರುಗಳು. ಆದರೆ ಉಳಿದವರಿಗೆಲ್ಲ ಗುರುಗಳು, ಇವರಿಗೆಲ್ಲ ಡೈರೆಕ್ಟ್ ಗುರುಗಳು ಆಚಾರ್ಯರು. ಯಾರಿಗೆ ಗುರು ಅವರಿಗೆಲ್ಲ ಕೂಡ ಇಂದ್ರ ದೇವತೆಗಳೇ, ಅವ್ರ ಮೂಲಕ ಹೋಗ್ಬೇಕು. ಮತ್ತೆ ಅವ್ರ ಮೇಲೆ ಅವ್ರು ಯಾರು ಬಿಡಾಗಿಲ್ಲ, ಕರಿ ಬರ್ತಾ ಬರ್ತಾ ಏನಾಗುತ್ತೆ ಅಲ್ಲಿಗೆ ಅದು ಲಾಂಗ್ ಪ್ರೊಸೆಸ್ ಆಗೋಯ್ತು. ಅದಕ್ಕೆ ಹೇಳ್ತಾರೆ ಗುರುತ್ವಾದ ಬಹುವಚನ, ಗುರುಗಳನ್ನ ಗುರುತ್ವ ಹೇಳೋದಕ್ಕೋಸ್ಕರ ಬಹುವಚನ, ಗುರುತ್ವ ಬಹುವಚನ. ಗುರುಗಳಿಗೆ ಬಗ್ಗೆ ಬಹುವಚನ ಉಪಯೋಗಿಸಿದ್ರು ಯಾತಕ್ಕೆ ಅಂತ ಅಲ್ಲಿ ಹೇಳಿಬಿಟ್ಟಿದ್ದಾರೆ. ಉಳಿದವರಿಗೆಲ್ಲ ಕೂಡ ಅನೇಕ ಗುರುಗಳಿರ್ತಾರೆ, ಅದಕ್ಕೆ ಗುರುಗಳು ಅಂತ ಹೇಳಬೇಕು, ದೇವರು ಒಬ್ಬನೇ ಅಂತ ಹೇಳಬೇಕು. ಆದರೆ ಆಚಾರ್ಯರು ಮಾತ್ರ ಒಬ್ಬನೇ ಗುರು. ಅದು ಬಹುವಚನ ಯಾತಕ್ಕೆ ಹೇಳಬೇಕು ಅಂದರೆ ಹೈಗ್ರೀವ ರೂಪ, ವೇದವ್ಯಾಸ ರೂಪ, ಅನೇಕ ರೂಪ ಬಹುತ್ವ ಅಪೇಕ್ಷೆ ಹೇಳಿದ್ದಾರೆ. ಅಷ್ಟು ರೂಪದ ಹತ್ರ ಓದಿದ್ದೇವೆ ಅಂತ ಅರ್ಥ. ಇದು ವಿಶೇಷ ಅಂಶ. ಹೌದೌದು, ಮುಖ್ಯ ಗುರುಗಳವರೇ. ಉಕ್ತಂಚ ಗೀತಾ ಪಾಯ, ಅದರಲ್ಲಿ ಸ್ತ್ರೀ ರುಜಗಳಿಗೆ ಹಾಗಲ್ಲ, ಸ್ತ್ರೀ ರುಜಗಳಿಗೆ ಅವ್ರ ಪತಿ ಬ್ರಹ್ಮವಾಯುಗಳ ಮೂಲಕ ಸರಸ್ವತಿ ಭಾರತೀಯರು ಹೋಗಬೇಕು. ಅಲ್ಲೇ ಒಂದು ಡವನ್ ಆಯ್ತು, ಆಗ್ಲೇ ಅರ್ಥ ಆಯ್ತಾ. ಅವ್ರು ಬಿಟ್ಟು ಹೋಗಾಗಿಲ್ಲ, ರುಜುಗಳೇ ಆದರೂ ಕೂಡ ಗೊತ್ತಾಯ್ತಾ. ಪುರುಷ ರುಜುಗಳಿಗೆ ಮಾತ್ರ ಡೈರೆಕ್ಟ್ ಲಕ್ಷ್ಮೀನಾರಾಯಣರು, ಉಳಿದವರಿಗೆಲ್ಲ ಭಾರತೀಯ ಬೇಕೇ ಬೇಕು ವಾಯುದೇವರು. ಬ್ರಹ್ಮವಾಯುಗಳು ಇಲ್ಲದೆ ಹೋದರೆ ಬುದ್ಧಿ ಯಾರು ಹೋಗ್ಲಿಕ್ಕೆ ಬರೋದಿಲ್ಲ. ಉಕ್ತಂಚ ಗೀತಾ ಭಾಷ್ಯ ವ್ಯಾಖ್ಯಾನೇ ಬಹುವಚನಂ ಗೌರವಾದೇವೇತಿ. ರಾಯರು ಎಷ್ಟು ಚಿಂತನೆ ಮಾಡೋ ಕ್ರಮ ಹೇಳ್ಕೊಡ್ತಾರೆ ಅಂದರೆ ಅವ್ರು ಹೇಳಿಬಿಟ್ರೆ ಸಾಕು ನಮಗೆ. ಆದರೆ ಗೀತಾ ಭಾಷ್ಯ ವ್ಯಾಖ್ಯಾನದಲ್ಲಿ ಬಹುವಚನಂ ಗೌರವಾದೇವ ಅಂತ ಹೇಳಿದ್ದಾರೆ ಟೀಕಾ ರಾಯರು. ಆದ್ದರಿಂದ ಅರಿ ತಿಳ್ಕೋಬೇಕು, ಸ್ವಂತ ಹೇಳಿದ್ದೇವೆ ಅಂದರೆ ಬೆಲೆ ಬರೋದಿಲ್ಲ. ಆದ್ದರಿಂದ ಅಥಾರಿಟಿ ಕೊಟ್ಟು ಹೇಳಬೇಕು ಯಾವಾಗ ಗೊತ್ತಾಯ್ತು. ನಾವೇಳಿ ಇನ್ಯಾರು ಅಥಾರಿಟಿ ಅಂತ ಪ್ರೀತಿ ತೋರಿಸ್ಬಾರ್ದು ಗೊತ್ತೆ. ಅಥಾರಿಟಿ ಕೊಟ್ಟಷ್ಟು ಅವ್ರ ಪೂಜ್ಯತ್ವ ಏನಾಗುತ್ತೆ ಹೆಚ್ಚಾಗುತ್ತೆ. ನಮ್ಮನ್ನೇ ಪ್ರಶ್ನೆ ಮಾಡ್ತೀಯ, ಆಧಾರ ಕೇಳ್ತೀಯ ಅಂತ ಕೇಳಿದರೆ ತಪ್ಪದು. ಬಹುವಚನಂ ಗೌರವಾದೇವೇತಿ ತಮೇವ ಶಾಸ್ತ್ರ ಪ್ರಭವ ಇತ್ಯಾದಿಭಿ ಬಹುಭಿ ಪ್ರಕಾರೈ ಯದ್ ಗುರುತ್ವೋಪಪಾದನಂ ತೇನ ಗುರುಂಶ್ಚ ಇತಿ ಬಹುವಚನಾಂತಂ ಪದಂ ವಿವೃತಮಿತಿ ಸುಧಾಶಯಂ ವಾ ಅಥವಾ ತಮೇವ ತಮೇವ ಯಾವುದದು ಅನುವ್ಯಾಖ್ಯಾನ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರೂಣಾಂ ಗುರುಮಂಜಸೈವ ವಿಶೇಷತೋ ಮೇ ಕರೋಮ್ಯನ್ಮಪಿ ಚಾಹಮೇವ ಅಂತ ಹೇಳಿದ್ದಾರೆ. ಅಲ್ಲೇನು ಹೇಳಿದ್ದಾರೆ, ಈ ಮಾತೇನೋ ಹೇಳಿಬಿಟ್ರಿ ನೀವೀಗ. ಆದರೆ ಅದಕ್ಕೇನು ಆಧಾರ? ಆಚಾರ್ಯರಿಗೆ ದೇವರೇ ಗುರು, ಗುರುವೇ ದೇವರು ಅಂತ ಹೇಳಿದ್ರಲ್ಲ ಆಚಾರ್ಯ ಮಾತ್ರ, ಅದು ಹೇಗೆ ಅಂದರೆ ಅನುವ್ಯಾಖ್ಯ ಅಂತ ಹೇಳಿದ್ದಾರೆ. ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ, ನಾರಾಯಣನೇ ವೇದವ್ಯಾಸರು, ಆದ್ದರಿಂದ ಅವನಿಗೇ ನಮಸ್ಕಾರ ಮಾಡ್ತಾರೆ ಅಂತ ಹೇಳ್ತಾ. ನನ್ನ ಗುರುಗಳು ಬೇರೆ ಅಲ್ಲ ದೇವ್ರು ಬೇರೆ ಅಂತ ಹೇಳಿರೋದ್ರಿಂದ ಶಾಸ್ತ್ರ ಪ್ರಭವಂ ತಮೇವ ಶಾಸ್ತ್ರ ಪ್ರಭವಂ ಅದಿಷ್ಟು ನೋಡಿ ಕ್ರಮ ಅನುವ್ಯಾಖ್ಯಾನ. ಇತ್ಯಾದಿಭಿ ಬಹುಭಿ ಪ್ರಕಾರೈ ಇದೇ ಮೊದಲಾದಂಥ ಅನೇಕ ಪ್ರಕಾರಗಳಿಂದ ಯದ್ ಗುರುತ್ವ ಉಪಪಾದನಂ ತೇನ ದೇವರೇ ಗುರು ಎಂಬುದು ತಿಳಿಸಿಕೊಟ್ಟಿರೋದ್ರಿಂದ ತೇನ ಗುರುಂಶ್ಚೈತಿ ಬಹುವಚನಾಂತಂ ಪದಂ ವಿವೃತವಿತಿ ಸುಧಾಶಯಂ ವಾ. ಆದ್ದರಿಂದನೇ ಬಹುವಚನಾಂತವಾದ ಪದಕ್ಕೆ ಅರ್ಥವನ್ನು ತಿಳಿಸಿದ್ದಾರೆ ಅಂತ ಅರ್ಥ. ಹೌದು, ಗುರು ನಮ್ಮ ಬಹುವಚನಲ್ಲೇನು ಗುರುಂ ಇರಬೇಕಾಯ್ತು. ಗುರುಂ ಏಕವಚನ, ಗುರುನ್ ಬಹುವಚನ. ಸೊ ಬಹುವಚನ ಹೇಳಿದ್ರಿಂದ ಅದು ಉಳಿದವರಿಗೆಲ್ಲ ತಿಳಿಸೋದಕ್ಕೆ ನಿಮಗೆಲ್ಲ ಗುರುಗಳು ಬಹಳ ಬೇಕು ಅಂತ ಒಂದು ಕಾನ್ಸೆಪ್ಟ್. ಆಚಾರ್ಯ ಬಹುರೂಪದ ದೇವರು ಉಪದೇಶ ಮಾಡಿದ್ರೆ ಇನ್ನೊಂದು ಅರ್ಥ ಅಷ್ಟೇ. ಮತ್ತೆ ಗುರುಗಳಿಂದ ಸಾಮಾನ್ಯವಾಗಿ ಗೌರವದಿಂದ ಕಾಣಬೇಕು, ಯಾಕೆ ಹೆಚ್ಚನ ಇರೋದ್ರಿಂದ ಬರ್ತಲು ಸರಿ. ಎರಡನೇದಾಯ್ತು, ಒಂದೊಂದನ್ನೇ ಒಂದನೇ ಶ್ಲೋಕ ಎಷ್ಟು ಬಿಡಿಸಿ ಬಿಡಿಸಿ ಅರ್ಥ ಬರೀತಾ ಹೋಗ್ತಾರೆ, ಡೀಟೇಲ್ ಆಗಿ ಹೇಳ್ತಾರೆ. ಅತ್ರ ನಾರಾಯಣಮಿತಿ ಉಕ್ತ ಶೈವ ಆನಂದ ಚಿದಾದಿ ಆತ್ಮಕ ದೇಹಮಿತಿ ಲಾಭಾತ್ ದೇಹ ಸತ್ವೇ ದೋಷವರ್ಜಿತವಿತ್ಯಯುಕ್ತಂ ತದಸತ್ವೇ ಜ್ಞಾನಾತಿ ಗುಣೋದೀರ್ಣತ ನಯುಕ್ತ ಇತಿ ನಿರಸ್ತ. ಒಂದು ಪ್ರಶ್ನೆ ಉತ್ತರ ಇದರಿಂದ ಕೊಟ್ಟಿದ್ದಾರೆ ಆಚಾರ್ಯರು. ನಾರಾಯಣಂ ಇತಿ ಉಕ್ತ್ಯಾ ಏವ, ನಾರಾಯಣ ಅಂತಕ್ಕಂಥ ಉಕ್ತಿಯಿಂದನೇ ಏನು ಮಾಡಿದ್ದಾರೆ ಆಚಾರ್ಯರು, ದೇವರಿಗೆ ದೇಹ ಇದೆಯಲ್ಲೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ದೇವರಿಗೆ ದೇಹ ಇದೆಯೋ ಇಲ್ವೋ, ದೇಹ ಇಲ್ಲ ಅವನಿಗೆ ದೇಹ ಇಲ್ಲ ನಮಗೇನು ದೇಹ ಕೊಡ್ತಾರೆ ಪ್ರಶ್ನೆ ಕೊಡ್ತಾರೆ. ದೇಹ ಇದೆ ನಮಗೂ ದೇಹ ಇದೆ, ನಮ್ಮ ದೇಹಕ್ಕೆ ನಾಶ ಇದೆ ಅವನಿಗೂ ನಾಶ ಇದೆ, ಇದೆ ಅಂದ್ರೆ ಒಂದು ಸಮಸ್ಯೆ ಇಲ್ಲ ಅನ್ನೋ ಒಂದು ಸಮಸ್ಯೆ, ಗೊತ್ತಾಯ್ತಾ, ಇದೆ ಅಂದರೆ ಒಂದು ಸಮಸ್ಯೆ ಇದೆ ಇಲ್ಲ ಅನ್ನೋ ಸಮಸ್ಯೆ ಇದೆ. ಅದಕ್ಕೇನು ಮಾಡಿದರೋ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾರಾಯಣಮ್ ಅಂತ ಹೇಳಿಬಿಟ್ರು. ನಾರಾಯಣಮ್ ಅಂದ್ರೆ ಏನು, ಆನಂದ ಚಿದಾತ್ಮಕ ಆನಂದ ಚಿದ್ದಾತ್ ಆನಂದ ಚಿತ್ ಆದಿ ಆತ್ಮಕ ದೇಹಂ ಇತಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ಶುದ್ಧಾನಂದೋರು ಸಂವಿತ್ ದ್ವಿತಿ ಬಲ ಬಹುಲೋದಾರ್ಯ ವೀರ್ಯಾದಿ ದೇಹಂ, ದೇವರಿಗೆ ದೇಹ ಇದೆ ಅಂತ ಹೇಳಿದರು. ಆದ್ದರಿಂದ ನಮ್ಮ ಸೃಷ್ಟಿ ಮಾಡ್ತಾ ಇದ್ದರೆ ಸರಿ ಹೋಯ್ತು ಈಗ. ಆದರೆ ನಾಶ ಬರಲಿ, ನಮ್ಮ ದೇಹಕ್ಕೆ ನಾಶ ಇರ ದೇವ ದೇಹಕ್ಕೆ ನಾಶ ಬರಲಿ ಅಂದರೆ ನಮ್ಮ ದೇಹ ಪ್ರಾಕೃತವಾದ್ದರಿಂದ ನಾಶ ಇದೆ, ಆತನ ದೇಹ ಅಪ್ರಾಕೃತವಾದ್ದರಿಂದ ನಾಶ ಇಲ್ಲ ಉತ್ತರ ಕೊಡಬೇಕು. ಉಳಿದರೆ ಉತ್ತರ ಕೊಡಲು ಬರಲಿಲ್ಲ ಆದ್ದರಿಂದ ದೇವರು ನಿರಾಕಾರ ಅಂತ ಹೇಳಿಬಿಟ್ಟು ಸೃಷ್ಟಿಯಾಗಿ ಮಾಡ್ತಾನೆ ಉತ್ತರ ಇಲ್ಲ. ಆ ಪ್ರಶ್ನೆ ಉತ್ತರ ಈ ಉತ್ತರ ಏನು ಟ್ರೈ ಮಾಡಿದ್ರು ಕೊಡಲಿಕ್ಕೆ, ಇನ್ನೊಂದು ಉತ್ತರ ಬಿಟ್ಟೆ ಹೋಗಿಬಿಡ್ತಾನೆ. ದೇಹ ಒಪ್ಪಬೇಕು, ಇದು ಸೃಷ್ಟಿ ಮಾಡಲಿಕ್ಕೆ ಸಾಮರ್ಥ್ಯ ಒಪ್ಪಲಿಕ್ಕೆ ಬರೋದಿಲ್ಲ. ದೇಹ ಒಪ್ಪಿದ ತಕ್ಷಣ ಅನಿತ್ಯತ್ವಾದಿ ದೋಷ ಬಂತು, ಅದಕ್ಕೆ ಹೇಳಿದರು ಅಪ್ರಾಕೃತ. ಅಪ್ರಾಕೃತವಾದ ಏನು ಪ್ರಶ್ನೆ ಬರೋದಿಲ್ಲ, ನಾಶದ ಪ್ರಶ್ನೆ ಬರೋದಿಲ್ಲ. ಈ ಉತ್ತರ ಆಚಾರ್ಯ ಹೇಳೋರಿಗೆ ಯಾರಿಗೆ ಗೊತ್ತಿದ್ದಿಲ್ಲ ಆದ್ದರಿಂದ ಅದು ತಲೆ ಹಾಕೋತಾ ಹೊರಟುಬಿಟ್ಟಿದ್ರು. ಆಮೇಲೆ ಅದೇ ಕಡಿಮೆ ಆಗಿಬಿಡುತ್ತೆ, ಹೇಳೋರ ಸಂಖ್ಯೆ ಕಡಿಮೆ ಆದಾಗ ಕಡಿಮೆ ಆಯಿತು. ಹೇಳೋರಿಗೆ ದೊಡ್ಡವರಿಗೆಲ್ಲ ಹೇಳೋ ಉದ್ದೇಶ ಇರಲಿಲ್ಲ. ಜೈತೀರ್ಥರು ವ್ಯಾಸರಾಜರು ವಾದಿರಾಜರು ಅಂಥವರೆಲ್ಲ ಆಚಾರ್ಯ ಸಿದ್ಧಾಂತ ಅನುಸರಿಸಿಬಿಟ್ಟು ಅಯೋಗ್ಯರಿಗೆ ಹೇಳಬಾರದು ಅಂತಲೇ ಬಿಟ್ಟಿದ್ದರಿಂದ ಪ್ರಚಾರ ಬರಲಿಲ್ಲ, ಬೇಕಿಲ್ಲ. ಆದರೆ ಇತ್ತೀಚೆಗೆ ಜ್ಞಾನಪೂರ್ವಕ ಬಿಟ್ಟಿದ್ದೇನೋ ಅಲ್ಲ, ಡೈವರ್ಟ್ ಆಗಿಬಿಟ್ಟಿರೋ, ಗೊತ್ತಾಯ್ತಾ. ಅದಕ್ಕೆ ಅವ್ರು ಏನು ಮಾಡಿದರು, ಹೇಳೋದಕ್ಕೋಸ್ಕರ ಯಾವತ್ತಿರ ಗ್ರಂಥಗಳನ್ನೆಲ್ಲ ಬರೆದು ಬಿಟ್ಟು ತಿಳಿಯೋರಿಗೆ ತಿಳಿ ವ್ಯವಸ್ಥೆ ಮಾಡಿಬಿಟ್ರು. ಹೇಳೋರಿಗೆ ಹೇಳಿದರು, ಬಿಡೋದ್ರಿಗೆ ಗ್ರಂಥಗಳು ಬಿಟ್ಟರು, ಮೆಸೇಜ್ ಇಟ್ಬಿಟ್ರು ಅಲ್ಲಿ. ಈಗ ಎರಡೂ ಇಲ್ಲ, ಗ್ರಂಥನೂ ಇಲ್ಲ, ಹೇಳೋದೆಲ್ಲ ದೊಡ್ಡ ಬಿಟ್ಟೋಯ್ತಲ್ಲಿ, ಗೊತ್ತಾಯ್ತಾ. ಅದು ನಮ್ಮ ಉದ್ದೇಶ ಯಾವ ರೀತಿ ಎಸ್ಕೇಪ್ ಆಗ್ಬೋದು ಅಂದರೆ ಹೇಳೋ, ಪ್ರಸಾರ ಮಾಡೋದನ್ನು ಬಿಟ್ಟವ್ರು ಏನಂತ ಹೇಳ್ಬೋದು, ಆಚಾರ್ಯೇ ಮಾಡಲಿಲ್ಲ, ಅವ್ರ ಸ್ವರೂಪ ಗೊತ್ತಿದ್ದವ್ರು, ಪ್ರಶ್ನೆನೇ ಬರಲಿಲ್ಲ. ಉಳಿದವರು ಆಚಾರ್ಯ ಸಿದ್ಧಾಂತ ಹೇಗೆ ಪ್ರಸಾರ ಮಾಡೋಕ್ಕಾಯ್ತು ಅಷ್ಟೇ ಮಾಡಿದರು, ಅಷ್ಟೇ ಯೋಚನೆ ಮಾಡಲಿಲ್ಲ. ಇವತ್ತು ನಾವು ಅದೆಲ್ಲ ಯೋಚನೆ ಇಲ್ಲ, ಏನು ಮಾಡಿದ್ದೀವಿ ಈಗ, ಸುಮ್ಮನೆ ಬಳಸೋಕೆ ಬೈ ಚಾನ್ಸ್ ಜೇಜಿಕೆ ಹಚ್ಚಿಯಾಗಿತ್ತು, ಆ ಥರ ಆಯ್ತು ಅಷ್ಟೇ. ಮಾಡಬೇಕು ಅಂತ ಮಾಡಿದ್ದೆಲ್ಲ ಆಕ್ಸಿಡೆಂಟಲಿ ಬಿಟ್ಟಿರೋದೇ ಹೊರತು ಮಾಡೋ ಪ್ರಯತ್ನ ಮಾಡಲೇಬೇಕು. ಆದರೆ ಅದು ತಲುಪೋದು ಯಾರಿಗೆ ತಲುಪುತ್ತೆ, ಯೋಗ್ಯರಿಗೆ ಮಾತ್ರ. ಇವತ್ತು ಎಷ್ಟೇ ನೀವು ಅನೌನ್ಸ್ ಮಾಡಿದರೂ ಕೂಡ ಆಸಕ್ತಿ ಇಲ್ಲದವ್ರು ಉಪಯೋಗ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ, ಆಸಕ್ತಿ ಇದ್ರೆ ಮಾತ್ರ ಉಪಯೋಗ ಮಾಡ್ಕೋತಾರೆ. ಆದ್ದರಿಂದ ನಾವು ಪ್ರೆಷರ್ ಹಾಕಬಾರ್ದು, ವಿಷಯ ಹೇಳಬೇಕು. ವಿಷಯ ಹೇಳಿದಾಗ ಬೇಕಾದ ತೊಗೊಂಡ್ಬಿಡ್ತಾರೆ. ಪ್ರೆಷರ್ ಹಾಕಿದರೆ ಅಡ್ವರ್ಟೈಸ್ ಮಾಡೋದಕ್ಕೆ ಯಾರು ಯಾರು ಕೂಡ ಈಗ ಅಬ್ಜೆಕ್ಟ್ ಮಾಡೋದಿಲ್ಲ, ಫೋರ್ಸ್ ಮಾಡಿದರೆ ಅಬ್ಜೆಕ್ಟ್ ಮಾಡ್ತಾರೆ. ಅದಕ್ಕೆ ಶಾಸ್ತ್ರ ಫೋರ್ಸ್ ಮಾಡ್ಬೇಕಾದ್ರೆ ಯಾರಿಗೆ ಫೋರ್ಸ್ ಮಾಡ್ಬೇಕು, ನಾವು ಮಕ್ಕಳಿಗೆ ಫೋರ್ಸ್ ಮಾಡಬೇಕು ಹೇಳಿದ್ದಾರೆ ಆಚಾರ್ಯ ಗೀತಾತ. ಮಕ್ಕಳಿಗೆ ಫೋರ್ಸ್ ಮಾಡಬೇಕು, ಶಿಷ್ಯರಿಗೆ ಫೋರ್ಸ್ ಮಾಡಬೇಕು, ಬೇರೆಯವರು ಫೋರ್ಸ್ ಮಾಡಬಾರ್ದು. ಅರ್ಥ ಆಯ್ತಾ? ಬೇರೆಯವ್ರಿಗೆ ಫೋರ್ಸ್ ಮಾಡಿದ ಅವ್ರಿಗೆ ಸಂಬಂಧಪಟ್ಟು ಅವರೇ ಕೇಳ್ತಾರೆ, ಆಫೀಸರ್ ಹೆಸರನ್ನ ಯಾರಿಗೆ ಫೋನ್ ಹೋಗಿ ಇನ್ಸಿಸ್ಟ್ ಮಾಡ್ಬೋದು ನೀವು? ಅಲ್ಲಿ ಎಪ್ಪಸ್ ಮೇಲೆ ಕಂಡೋರ್ ಮೇಲೆ ಮಾಡಿದರೆ ಅದಕ್ಕೆ ನಮಗೆ ನಾವು ಇವತ್ತು ಯಾರಿದ್ದ ನಮ್ಮ ನಮ್ಮ ವ್ಯಾಪ್ತಿ ಮೀರಿ ಮಾಡಾಗಿಲ್ಲ. ಅಲ್ಲಿ ಗುರುಗಳ ವ್ಯಾಪ್ತಿ ದೊಡ್ಡದಾಯಿತು, ತಂದೆ ತಾಯಿಗಳ ವ್ಯಾಪ್ತಿ ಮಕ್ಕಳ ಮೇಲೆ ಬಂತು, ಮನೆ ತನದ ಮೇಲೆ ಬಂತು, ಗುರುಗಳ ವ್ಯಾಪ್ತಿ ಸಮಾಜದ ಮೇಲೆ ಬಂತು. ಅವ್ರೇನು ಮಾಡಬೇಕಾಗ, ಎಲ್ಲರ ರೆಸ್ಪಾನ್ಸಿಬಿಲಿಟಿ ಎಲ್ಲರ ಮೇಲೆ ಇದೆ. ಪ್ರಿನ್ಸಿಪಲ್ ಎಲ್ಲ ಕ್ಲಾಸು ನೋಡಬೇಕು, ಅವನು ಆ ಕ್ಲಾಸ್ನ ಟೀಚರ್ ಅದೊಂದು ನೋಡ್ಕೊಂಡ್ರೆ ಸಾಕು. ಇವತ್ತು ಮನೆ ರೀತಿಯಲ್ಲಿ ಗುರುಗಳು ವರ್ಸಕ್ಕೆ ಬರೋದಿಲ್ಲ. ನೀವ್ಯಾಕೆ ಸುಮ್ಮಿದ್ದೀನಿ ಅಂತ ಇವ್ರನ್ನ ಕೇಳಾಗಿಲ್ಲ ಅವ್ರು, ಯಾತಕ್ಕೆ? ನನ್ನ ವ್ಯಾಪ್ತಿ ಇರೋದೇ ಎಷ್ಟು, ಆದ್ದರಿಂದ ಮುಂದೆ ಹೋಗ್ತಾ ಇಲ್ಲ. ನಿಮ್ಮ ವ್ಯಾಪ್ತಿ ದೊಡ್ಡದಿದೆ ಆದ್ದರಿಂದ ಬಿಡಾಗಿಲ್ಲ. ಅದು ಯಾತಕ್ಕೆ ಹೇಳಿದ್ದು ಅದನ್ನ? ಜಗದ್ಗುರು ಅಂತ ಕರ್ಕೋಬೇಕು, ಕರ್ಕೊಂಡು ತೆಗೆದು ಬಿಡ್ಬೇಕು ಅಷ್ಟೇ. ಪ್ರಿನ್ಸಿಪಾಲ್ ಅಂತ ಕರ್ಕೊಂಡು ಒಂದೇ ಕ್ಲಾಸ್ ಕುತ್ಕೊಂಡ್ಬಿಟ್ಟೆ ತಪ್ಪಾಗುತ್ತೆ. ಅತ್ರ ನಾರಾಯಣ ಮಿತ್ಯುಕ್ತೆ ಇವ, ಪ್ರಿನ್ಸಿಪಾಲ್ ಎಷ್ಟು ಜವಾಬ್ದಾರಿ ಇರುತ್ತೆ ಅಂದರೆ ಎಲ್ಲ ವಿಷಯ ತಿಳಿದು ಪ್ರಿನ್ಸಿಪಾಲ್ ಅಂತ ಯಾರು ಇರೋದಿಲ್ಲ. ಒಂದು ಸಬ್ಜೆಕ್ಟ್ ಪ್ರೊಫೆಸರ ಪ್ರಿನ್ಸಿಪಾಲ್ ಆಗಿರ್ತಾನೆ ಅಷ್ಟೇ. ಅದಕ್ಕೆ ಕಂಟ್ರೋಲ್ ಮಾಡ್ಬೇಕಾದ್ರೆ ಎಂಟೈರ್ ಕಾಲೇಜ್ ಮಾಡಬೇಕು ಅವನು. ಏನೋ ಸಬ್ಜೆಕ್ಟ್ ಅಲ್ಲ ಅಂತ ಬಿಡಾಗಿಲ್ಲ, ಸಬ್ಜೆಕ್ಟ್ ಅಲ್ಲದೆ ಹೋದರೂ ಕೂಡ ಅವನು ಯಾವುದನ್ನು ಯಾವುದು ಕೆಲಸ ಬಿಟ್ಟಿದೆ ಅವನಿಗೆ ಕರ್ತವ್ಯ ಕ್ಲಾಸ್ ತೆರೆಯೋ ತಗೋತೋ ಇದೆಲ್ಲ ನೋಡಲೇಬೇಕು ಅವನು. ಉಳಿದವ್ರಿಗೆ ಆ ಜವಾಬ್ದು ತಮ್ಮ ಕ್ಲಾಸ್ ನೋಡ್ಕೊಂಡು ಹೋದ್ರೆ ಸಾಕು. ಅದು ಗೃಹಸ್ಥನಿಗೂ ವ್ಯಕ್ತಿಗಳಿಗಿರೋ ವ್ಯತ್ಯಾಸ ಅದು. ಅರ್ಥ ಆಯ್ತಾ? ಅವ್ರು ಇವರಂತ ಇರ್ಲಕ್ಕೆ ಬರೋದಿಲ್ಲ. ಅವಿಷ್ಟೇ ಲಿಮಿಟೆಡ್ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಾಗಿಲ್ಲ. ಮ್ಯಾಥಮೆಟಿಕ್ಸ್ ಪ್ರಿನ್ಸಿಪಾಲ್ ಅವನು ಸಂಸ್ಕೃತ ಬೇಸ್ಟ್ ಇದ್ದಾರೆ, ಏನು ಮಾಡಬೇಕು ಅವನ ಮೇಲೆ? ಅವ್ನು ಬೈದರೂ ಅರ್ಥ ಆಗೋದಿಲ್ಲ ಅಥವಾ ಏನು ಅಲ್ಲ. ಆದ್ರೆ ಏನು ಮಾಡಬೇಕು, ಕ್ಲಾಸ್ ಸರಿಯಾಗ್ತವೋ ಅದೆಲ್ಲೇ ಮಾಡಬೇಕು, ಸರಿಯಾಗ್ತವೋ ಅವೆಲ್ಲವೂ ಹೇಳ್ಬೋದೇ ಹೊರತು ಪಾಠ ಮಾಡೋದು ಅವ್ರ ಜವಾಬ್ದಾರಿ. ಅದಕ್ಕೆ ಮಾಡೋ ನಿಯಂತ್ರಣ ಮಾಡೋದು ಇವರ ಜವಾಬ್ದಾರಿ. ಅದೇ ರೀತಿಯೇ ಗುರುತ್ವಾಂಧ್ರ ಆಗಿರ್ಬೇಕು. ಉದಾಹರಣೆ ಐತೆ, ನಮ್ಮನ್ನೇ ತಗೋಣ. ಇವತ್ತು ಮಠಾಧೀಶರಿದ್ದಾರೆ ಅಂತ ತಿಳ್ಕೊಳ್ಳೋಣ. ಶಿಷ್ಯರನ್ನಷ್ಟೇ ಕಂಟ್ರೋಲ್ ಮಾಡೋದಲ್ಲ. ಅವನ ಶಿಷ್ಯರಲ್ಲಿ ಯಾರಿದ್ದಾರೆ? ಶ್ರೀಮಂತರಿದ್ದಾರೆ, ಅವರಿದ್ದಾರೆ, ಹೆಂಗಸರಿದ್ದಾರೆ, ಮಗ ಎಲ್ಲರಿಗೂ ಇದ್ದಾರೆ. ಎಲ್ಲರಿಗೂ ಏನು ಮಾಡಬೇಕು? ಅವರೀಗ ಹೇಳಬೇಕು ಕಾಮನ್ ಕೋಡ್ ಎಲ್ಲರೂ ಫಾಲೋ ಮಾಡಬೇಕು. ಇವತ್ತು ಕಾಲೇಜ್ ಕೋಡ್ ಇರುತ್ತೆ, ಪ್ರಿನ್ಸಿಪಲ್ ಇನ್ಸಿಸ್ಟ್ ಮಾಡ್ತಾರೆ. ಆದರೆ ಸಬ್ಜೆಕ್ಟ್ ಅವ್ರವ್ರು ನೋಡ್ಕೋತಾರೆ. ಇಂಜಿನಿಯರ್ ಡಾಕ್ಟರ್ ಏನಾರಾಗಿರಲಿ, ನೀವು ಶಾಸ್ತ್ರ ತಿಳ್ಕೊಂಡು ಸ್ವಲ್ಪ ಶಾಸ್ತ್ರ ಬೇಸಿಕ್ ಶಾಸ್ತ್ರ ಜ್ಞಾನ ಇರಬೇಕು. ಅರ್ಥ ಆಯ್ತಾ? ಬೇಸಿಕ್ ಶಾಸ್ತ್ರ ಜ್ಞಾನ ಇದು ಕಂಪಲ್ಸರಿ. ಇಲ್ಲದ್ರೆ ಗುರುತ್ವ ಕಸಿಯೋದು ಅರ್ಥನೇ ಇಲ್ಲ. ಗುರುತ್ವ ಬರ್ಬೇಕಾದ್ರೆ ಏನಾಗಬೇಕಲ್ಲಿ? ಒಂದು ಸದೂಪ ಸನ್ಮಾರ್ಗ ಪ್ರದರ್ಶಕತ್ವ ಅನ್ನೋ ಗುಣ ಇರಬೇಕು. ನೀವು ಪ್ರದರ್ಶನ ಮಾಡಲಿಲ್ಲ ಅಂದರೆ ಅದು ಗುರುತ್ವ ಬರಲೇ ಇಲ್ಲ. ಆಗ ಲಾಭಾತ್ ಆದ್ದರಿಂದ ದೇಹ ಇದೆ, ದೋಷವರ್ಜಿತಂ ಇತಿ ಅಯುಕ್ತಂ. ಆದ್ದರಿಂದ ದೋಷಯುಕ್ತಂ ಇತಿ ಏನು ಹೇಳಿದರು ಆಚಾರ್ಯರು? ಲಾಭಾತ್ ದೇಹ ದೊರೆತೆ ದೋಷವರ್ಜಿತಂ. ದೇಹ ಇದೆ ಅಂತ ಹೇಳಿದ ತಕ್ಷಣ ದೋಷವರ್ಜಿತ ಅಂತ ಏನು ಹೇಳ್ತೀರಿ? ದೇಹ ಇರೋದೇ ದೋಷ ಫಸ್ಟು. ದೇಹ ದೋಷವರ್ಜಿತಂ ಅಂತ ಹೇಳೋದು ದೇಹ ಇದೆ ಅನ್ನೋದು. ದೇಹ ಇದ್ಮೇಲೆ ಏನಾಯ್ತು ಅಲ್ಲಿಗೆ? ದೇಹ ನಾಶವಾಗುತ್ತೆ ಅಂದರೆ ದೋಷ ಬಂತಲ್ಲ. ಅದಕ್ಕೇನು ಮಾಡಬೇಕು? ನಾಶವಾಗದ ದೇಹ ಅಂತ ಹೇಳಿದ್ರೆ ದೋಷ ಹೊರಟೋಯ್ತು. ತದ ಸತ್ವೇ ಜ್ಞಾನಾದಿ ಗುಣೋದೀರ್ಣತಾನಯುಕ್ತ. ದೇಹ ಇದ್ರೆ ದೋಷ, ದೇಹ ಇಲ್ಲದವರ ಜ್ಞಾನಾದಿಗಳು ಇಲ್ಲೇ ಇಲ್ಲ ಅಂತಾಯ್ತು ಅಂತ ಕೇಳಿದ್ರೆ ಹೇಳ್ತಾರೆ. ಏನು ಯೋಚನೆ ಮಾಡಬೇಡಿ. ನಾರಾಯಣ ಶಬ್ದದಲ್ಲಿ ಅರ್ಥ ಇದೆ. ಹೇಗಿದೆ ಅಂದರೆ ಕೊಟೇಶನ್ ಕೊಡ್ತಾರೆ. ದೇಹೋ ಎಮ್ಮೆ ಸದಾನಂದೋ ನೈವ ಪ್ರಕೃತಿ ನಿರ್ಮಿತ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ. ಇದು ಕೊಟ್ಟಿರತಕ್ಕಂಥ ಕೊಟೇಶನ್. ಇದು ದೇವರೇ ನಾರಾಯಣ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅವನಿಗೆ ದೇಹ ಇದೆ, ಆನಂದಪೂರ್ಣ ದೇಹ ಇದೆ, ಪ್ರಕೃತಿ ದೇಹ ಇಲ್ಲ, ಅದಕ್ಕೆ ನಾರಾಯಣ ಅಂತ ಕರೀತಾರೆ. ಉತ್ತರ ಬಂದೈತೆ ಈಗ. ನಾರಾಯಣಂ ನಮಸ್ಕೃತ್ಯ ಅಂತ ಹೇಳಿದಾಗಲೇ ಇದೆಲ್ಲ ದೇಹ ಇದೆ ಅಂತ ಉತ್ತರನೂ ಬಂತು. ಆನಂದ ಪೂರ್ಣ ದೇಹ ಅಂತಾನೂ ಆಯಿತು, ಪ್ರಾಕೃತಿ ಅಲ್ಲ ಅಂತಾನೂ ಆಯಿತು. ಆದ್ದರಿಂದ ಆಚಾರ್ಯ ಅಷ್ಟೇ ಹೇಳಿದ್ದಾರೆ. ಎಷ್ಟು ಇಂಪಾರ್ಟೆಂಟ್, ನಾರಾಯಣ ಪದದಲ್ಲೇ ಅರ್ಥ ಇದೆ. ದೇಹೋ ಎಮ್ಮೆ ಸದಾ ಆನಂದೋ ಏನ ಆಚಾರ್ಯ ಕೊಟ್ಟಿರೋ ಕೊಟೇಶನ್ ಇದು. ಎಲ್ಲಿದಂತಂದು ಇಲ್ಲಿ ಹೇಳಿಲ್ಲ, ನೋಡ್ಕೋಬೇಕು. ಇದು ದ್ವಿತೀಯ ಗೀತಾಭಾಷ್ಯೋಕ್ತ ಬ್ರಹ್ಮವಿವರ್ತ ಸ್ಮೃತಿ. ಗೀತಾಭಾಷ್ಯ ಎರಡನೇ ಅಧ್ಯಾಯ ಬ್ರಹ್ಮವಿವರ್ತದ ವಾಕ್ಯ ಹೇಳಿದ್ದಾರೆ. ರಾಯರ ಬರವಣಿಗೆ ಒಂದು ವಿಶೇಷ ಅಂತ ಕೇಳಿದರೆ, ಸಾಮಾನ್ಯವಾಗಿ ಅವರು ಕೊಟೇಶನ್ ಕೊಟ್ಟು ಎಲ್ಲಿದು ಅಂತ ಹೇಳ್ತಾರೆ. ಎಷ್ಟೋ ಸರ್ತ ಅಧ್ಯಾಯ ಸಮೇತ ಹೇಳಿಬಿಡ್ತಾರೆ. ಸಾಮಾನ್ಯವಾಗಿ ಅವ್ರ ಪದ್ಧತಿ ಅದು. ಇದೊಂದು ರಾಯರ ಕೆಲವೆಲ್ಲ ಅವ್ರ ಸ್ಪೆಷಾಲಿಟಿ ಈ ರೀತಿ ಐಡೆಂಟಿಫೈ ಮಾಡೋದು. ಇನ್ನೊಂದು, ಬ್ರಹ್ಮಸೂತ್ರನ ಕೋಟ್ ಮಾಡಿಬಿಟ್ಟು ಗೀತಾರ್ಥ ಬರೀಬೇಕಾದ್ರೆ ಅದು ಲಿಂಕ್ ಮಾಡೋದು, ಅದು ಸ್ಪೆಷಾಲಿಟಿ. ಅವರು ಥ್ರೋಔಟ್ ಹಾಗೆ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ಹಾಗೆ, ದೇಹೋ ಎಂ ಮೇ ಸದಾ ಆನಂದೋ ನೈವ ಪ್ರಕೃತಿ ನಿರ್ಮಿತ ಮೇ ದೇಹ ಸದಾನಂದ. ಒಂದೇ ವಂದ್ಯಂ ಸದಾನಂದಂ, ಸದಾ ಆನಂದ ಪೂರ್ಣವಾದ ದೇಹ. ಪ್ರಕೃತಿ ನಿರ್ಮಿತ ನಾಯೇವ, ಪ್ರಕೃತಿ ನಿರ್ಮಿತವಾದದ್ದು ಅಲ್ವೇ ಅಲ್ಲ. ಪರಿಪೂರ್ಣಶ್ಚ ಸರ್ವತ್ರ, ಯಾರು ಮಡಿಯಿಂದ ದಾವಳಿ ಹಾಕಿಬಿಟ್ರು ಅವತ್ತ ಬರೀ ದಾವಳಿ ರೀ ಇದು ಅದಲ್ಲ, ಮಡಿ ಬರುತ್ತೆ ಅವಾಗ ಏನಾಯ್ತಾರೆ? ಆ ಸಮಾಧಾನ ಆಯ್ತು. ಗೊತ್ತಾಯ್ತಾ? ಯಾರು ನೀರು ಸಿಡಿ ಶುರು ಬೈಲಕ್ಕೆ ಶುರು ಮಾಡಿದ, ನಾನು ಮಡಿಲೇ ಇದ್ದೆ. ಆ ಸರಿ ಅಂತೇಳಿ ಅತ್ತ ಮಡಿಲೇ ಇದ್ದೆ. ಆ ನೀರಾದರೂ ಕೂಡ ಮೈಲಿಗೆ ಮಾಡೋ ನೀರಲ್ಲ. ಎಂಥ ನೀರದು? ಮಡಿ ಮಡಿ ದೇಹ. ದೇವರದ್ದು ಎಂಥ ದೇಹ ಅದು? ಮಡಿ ದೇಹ. ಆದ್ದರಿಂದ ಮಡಿ ಹೇಗಾಯ್ತು ಅಂದರೆ ಸದಾನಂದ ಪೂರ್ಣ. ಇಲ್ಲಿ ನೂಲು ಬೇರೆ ಆಯಿತು, ಹತ್ತಿ ಅಲ್ಲ. ಹತ್ತಿದಾದರೆ ಮೈಲಿಗೆ ಆಗ್ತಿತ್ತು, ಹತ್ತಿ ಅಲ್ಲ ಆದ್ರಿಂದ ಏನಾಗಲಿಲ್ಲ. ನಮ್ಮಲ್ಲೇ ಈಗ ಮೈಲಿಗೆ ಪದಾರ್ಥದಲ್ಲೇ ಮಡಿ ಪದಾರ್ಥ ಇದೆ ಒಂದು. ದೇವರಿಗೆ ಮಾತ್ರ ಮೈಲಿಗೆ ಕಾನ್ಸೆಪ್ಟೇ, ದಾವಡೆ ಏನಾರ ಮುಂದೆ ಹರಿಯೋ ಏನೋ ಆಗ್ಬೋದು, ಆದರೆ ದೇವರಿಗೆ ಏನಿಲ್ಲ, ದೇಹಕ್ಕೆ ಏನೇನೂ ಇಲ್ಲ. ಅಂತ ದೋಷದ ಹೆಸರು ಕೂಡ ಇಲ್ಲ. ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮೆಹಂ. ನೀರು ಸಿಡಿತು ಹೇಳಿದ್ರೆ ಎಳ್ನೀರು ಅಂತ ಹೇಳಿದ್ರು. ತೆಂಗಿನ ಹೊರದಿಟ್ಟಿದ್ರು ನೀರಿದ್ರೆ ಮೈಲಿಗೆ ಅಲ್ಲದು. ತೆಂಗಿನ ನಿಂಬೆ ಹಣ್ಣು ಹಿಡಿದ್ರು ಮೈಲಿಗೆ ಅಲ್ಲ, ಆದರೆ ಏನು ನೀರಲ್ಲ ಅದು. ನಿಂಬೆಹಣ್ಣಿನ ರಸ ಏನಂತ ಕರೆಯೋದಿಲ್ಲ, ಅದನ್ನ ಹೆಚ್ಚಿಕೊಟ್ರು ಮೈಲಿಗೆ ಅವರು ಅಂತ ತಿಳ್ಕೊಬೋಣ. ಅದು ಏನಂದ್ರೆ ಅದು ನಿಂಬೆಹಣ್ಣು ಮೇಲಿರಿದ್ರೆ ಹೋಯ್ತು, ಮತ್ತೆ ಒರೆಸಿದ ನಿಂಬೆಹಣ್ಣು ಹೆಚ್ಚಿಕೊಟ್ರೆ ನಿಂಬೆಹಣ್ಣಿನ ರಸ ನೀರಲ್ಲ, ಆದ್ರಿಂದ ಏನಲ್ಲ ಅದು, ಅದು ಮೈಲಿಗೆ ಅಲ್ಲ. ಅರ್ಥ ಆಯ್ತಾ? ಎಷ್ಟೋ ದಿನ ತಪ್ಪು ಮಾಡ್ತಾರೆ ಇವರು. ಏಳೇ ವೀಳ್ಯದೆಲೆ ಕೊಡ್ತಿರ್ತಾರಲ್ಲ ದಕ್ಷಿಣನ ಮಡಿಲಿ ಕೂತಿರ್ತಾರೆ. ಅವನು ಅವನು ಅಂಗಡಿದ ಹಾಗೆ ಇರುತ್ತೆ ನೀರದು, ತಂದಿಟ್ಟು ಬಿಡ್ತಾರೆ, ತೆಗೆದು ಬರೀ ನೀರು ಹಿಡಿತಾ. ಅಷ್ಟು ಅಲ್ಲಿಡಿ ಅಂದ್ಬಿಟ್ರೆ ನಮ್ಮ ದೂರ ಮಾಡ್ತಾರೆ, ದೊಡ್ಡ ಗಲಾಟೆ ಹಿಡಿತಾ. ಕಾಮನ್ ಸೆನ್ಸ್ ಬೇಡ. ಮೊದಲು ತಾವು ತೊಡಿಬೇಕು, ಫಸ್ಟ್ ತಾವು ತೊಡಿಬೇಕಾದ್ರೆ ತೊಳೆದು ಒರೆಸಿಡ್ಬೇಕು. ಒರೆಸ್ ಸರಿಯಾಗಿ ಒರೆಸೇ ಮಾಡಬಾರ್ದು, ಚೆನ್ನಾಗಿ ಒರೆಸೇ ಇಡಬೇಕು. ಇನ್ನು ಮಡಿ ಬರೋದೇ ಇಲ್ಲ. 190 ಪಾಲು ಕೇಸಲ್ಲಿ ಅಂಗಡಿ ನೀರೇ ಇರುತ್ತೆ. ಅದು ಎಷ್ಟು ಹೊಲಸು ನೀರು ಹೇಳೋದಕ್ಕೂ ಸಾಧ್ಯ ಇರೋದಿಲ್ಲ, ಅದು ಬಡಿ ಬರೋದಿಲ್ಲ. ಆಗ ಹೌದು ಬರುತ್ತೆ. ಕಚ್ ಕೊಡಿದ್ರ ಇದ ಹೌದೌದು ಯಾಕೆ ಹೌದು ಹೌದು ಯಾಕೆ ಅಂತ ಕೇಳಿದ್ರೆ ವೆರಿ ಸಿಂಪಲ್ ಅದು ಅವನ್ಗೆ ಅವನು ಹೊಡೆದ್ರೆ ಅಂತ ಕತೆ ಮುಗೀತು ಎಜ್ಜರಿ ಎಚ್ಚರಿಕೆ ಎಜ್ಜರಾಗಿರುತ್ತೆ ಲೆಕ್ಕ ಇಲ್ಲ ಇವ್ರು ಹೊಡೆದ್ರು ಕೂಡ ಯಾವಾಗ ಅದು ಎಕ್ಸ್ಪೋಸ್ ಆದ ತಕ್ಷಣ ವಿಷ ಆಗುತ್ತೆ ಗಾಳಿಗೆ ಎಕ್ಸ್ಪೋಸ್ ಆಗಬಾರದು ಅರ್ಥ ಆಯ್ತಾ ಇದಿರುತ್ತೆ ಸೇಬು ಹಣ್ಣನ್ನು ಹೆಚ್ಚಿಟ್ಬಿಟ್ರೆ ಏನಾಗುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಅದು ಕಪ್ಪಾಗಿಬಿಡುತ್ತೆ ನಮಗೆ ಅದು ಅದೇ ಬಾಳೆಹಣ್ಣು ಅಲ್ಲೂ ಕಪ್ಪಾಗುತ್ತೆ ನಮಗೆ ನೋಟಿಸ್ ಮಾಡಕ್ ಬರಲ್ಲ ಇದರಲ್ಲಿ ಗೊತ್ತಾಗುತ್ತೆ ಹೌದೌದು ಅದಕ್ಕೆ ಗ್ಯಾಪ್ ಇರಬಾರ್ದು ಅಂತ ಒಡೆದ ತಕ್ಷಣ ಹಾಕ್ಬೇಕು ತಡ ಮಾಡಬಾರ್ದು ಅರ್ಥ ಆಯ್ತಾ ತೆಂಗಿನಕಾಯಿ ಅದಕ್ಕೆ ಆ ತೆಂಗಿನಕಾಯಲ್ಲಿ ಏನಿಲ್ಲ ನೀರು ಕುಡಿಯಲ್ವಲ್ಲ ನೀವೀಗ ಎಳೆದೇನೋ ನೀರಿಗೆ ಪ್ರಾಧಾನ್ಯ ತೆಂಗಿನಕಾಯಲ್ಲಿ ಕೊಬ್ಬರಿ ಪ್ರಾಧಾನ್ಯ ಪ್ರಾಧಾನ್ಯ ಯಾವುದಕ್ಕೆ ನೋಡ್ಕೊಂಡು ಹೇಳೋದು ಇಲ್ಲಿ ನೀರಿನ ಆಕ್ಚುಲಿ ತುಂಬಾ ಜನ ಗೊತ್ತಿರೋದಿಲ್ಲ ದೇವ್ ಕಾಯ ನೀರು ಹೊಡೆದ ಮೇಲೆ ಹೊಡೆದ ತಕ್ಷಣ ಯಾರಿಗೆ ಕುಡಿದ ಕೊಡಬಾರ್ದು ದೇವ ಅದು ಗಿಡ ನೈವೇದ್ಯ ಆಗಿದಾಗವರಿಗೆ ಒಂದು ಹಾಗೆ ಇರಬೇಕದು ಆಮೇಲೆ ಲೇಟ್ ಆಗುತ್ತೆ ಉಪಯೋಗಿಸ್ಬಿಟ್ಟು ಬಿಡ್ತಾರೆ ಲೇಟ್ ಆಯ್ತಲ್ಲ ಲೇಟ್ ಆದ್ರೆ ಏನಂತಾರೆ ಅದನ್ನ ಮದ್ಯ ಅದು ಗೊತ್ತಾಯ್ತಾ ದ್ರಾಕ್ಷಿ ಹುಳಿ ಆದ್ರೆ ಏನಂತಾರೆ ಅದಕ್ಕೆ ಮದ್ಯ ಅಂತ ಫ್ರೆಶ್ ಇದ್ರೆ ಮಾತ್ರ ಅದು ಇದಕ್ಕೆ ಬರೋದು ಸ್ವಲ್ಪ ಇದಾದ ತಕ್ಷಣ ಅದ್ರ ಕ್ವಾಲಿಟಿ ಮದ್ಯ ಅಂದ್ರೆ ಏನು ಮದ ಬರ್ಸೋ ಕ್ವಾಲಿಟಿ ಬರುತ್ತೆ ಅಂತ ಅರ್ಥ ಅದು ಫ್ಲೆಕ್ಸಿಬಿಲಿಟಿ ಕ್ವಾಲಿಟಿ ಹೋಗ್ಬಿಡುತ್ತೆ ನಿರೀಕ್ಷಿತ ಕ್ವಾಲಿಟಿ ಬರೋದಿಲ್ಲ ಆದ್ರಿಂದ ಆಗಲೇ ಉಪಯೋಗಿಸು ಮಡಿ ತೆಂಗ ಹೊಡೆದ ಉಳಿಸೋಕೆ ಬರೋದಿಲ್ಲ ಆದ್ರಿಂದ ಆ ನೀರನ್ನು ಹಾಗೆ ತೆಲ್ಲಿ ಬಿಡ್ತಾರೆ ಕುಡ್ಲಕ್ಕೆ ಕೊಡಬಾರ್ದು ಅದನ್ನ ಇಟ್ಕೊಂಡು ಕುಡಿಬಾರ್ದು ಟೈಮ್ ಆಗುತ್ತೆ ಅದಕ್ಕೆ ಬಿಡ್ತೀವಿ ಹಳ್ಳೀರು ಅಂತ ಕರೆಯೋದಿಲ್ಲ ಏನಂತಾರೆ ಅದನ್ನ ಈಗ ಬರೀ ಕೊಬ್ಬರಿ ಅಷ್ಟೆ ಸೊ ಆ ಪರ್ಪಸ್ ಬೇರೆ ಈ ಪರ್ಪಸ್ ಬೇರೆ ಹೇಳಿ ಬೇಡ ಅಂತ ಹೇಳ್ತಾರೆ ಅದು ಎಳ್ನೀರು ಹಾಗೆ ಇದ್ರೆ ತಗೋಬಹುದು ಇದು ಮಾಡಿದ್ರೆ ಹೋಯ್ತು ನೀವು ಸುಮ್ಮನೆ ಇಡ್ಲಕ್ಕೆ ಬರಲ್ಲ ಅದನ್ನು ಕೊಟ್ಬಿಟ್ಟು ಡಿಸ್ಪೋಸ್ ಆಫ್ ಮಾಡು ಪಂಚಾಮೃತ ಕೇಸ್ ಮುಂದೆ ಹೊರಟ್ರೆ ಪರವಾಗಿಲ್ಲ ಅದಿಲ್ಲದೆ ಹೋದ್ರೆ ಇಟ್ಟುಕೊಳ್ಳಕ್ ಬರೋದಿಲ್ಲ ಅತ್ರ ಏನ ಏನಾಗತ್ತೆ ಅದಕ್ಕೇನ್ ಮಾಡಬೇಕು ಈಗ ನೈವೇದ್ಯನೇ ಮಾಡಬಾರ್ದು ಮಾಡಬಾರ್ದು ಅದಕ್ಕೆ ಹೇಳಿ ಸಿಂಪಲ್ ಅದು ಹೇಳಿಲ್ಲ ಸಂಧ್ಯಾಕಾಲ ಮೀರಬಾರ್ದು ಪಾಠ ಪ್ರವಚನಕ್ಕೋಸ್ಕರ ಮೀರಿದ್ರೆ ದೋಷ ಇಲ್ಲ ನೀವು ಯಾತಾಯಾಮ ಆಗಬಾರ್ದು ಆದರೆ ಸುಮ್ಮನೆ ಯಾತಾಯಾಮ ಮಾಡಿದರೆ ದೋಷ ಯಾವುದಕ್ಕೋಸ್ಕರ ದೋಷ ಅಲ್ಲ ಯಾವುದೋ ಕಾರಣ ಇದೆ ಪಾಠ ಪ್ರವಚನ ಆಧ್ಯಾತ್ಮಿಕ ಕಾರಣ ಇದೆ ಅಂದರೆ ದೋಷ ಅಲ್ಲ ಗೊತ್ತಾಯ್ತಾ ವೆರಿ ಸಿಂಪಲ್ ಅದು ಅದಕ್ಕೆ ನಮ್ಮ ಶಾಸ್ತ್ರ ಹೈಲಿ ಪ್ರಾಕ್ಟಿಕಬಲ್ ಅಂತ ಹೇಳಲಿಲ್ಲ ಸಂಧ್ಯಾಕಾಲ ಕಾಲದಲ್ಲೇ ಮಾಡಬೇಕಾದ್ದು ಇಷ್ಟಾದರೂ ಪಾಠ ಪ್ರವಚನ ಮಾಡಿದಾಗ ಏನಿದ್ದ ಲೆಕ್ಕ ಅದು ದೋಷ ಅಲ್ಲ ಅದೇ ರೀತಿ ಯಾವ ಪರ್ಪಸ್ಸೇ ಲೇಟ್ ಆಗಿದೆ ನೋಡಬೇಕು ಗೊತ್ತಾಯ್ತು ಯಾವುದೋ ಟಿ ವಿ ನೋಡ್ತಾ ನೋಡ್ತಾ ಲೇಟ್ ಮಾಡಿಕೊಂಡ್ರೆ ಹೋಯ್ತು ದೋಷನೇ ಅದು ಯಾವುದೋ ಒಂದು ಶಾಸ್ತ್ರದಕ್ಕೋಸ್ಕರ ಯಾರು ದೊಡ್ಡವರಿಗೆ ಕಾಯ್ತಾ ಇದ್ದಾರೆ ದೋಷ ಇಲ್ಲ ಆಗ ದೋಷ ಪ್ರಶ್ನೆಯೇ ಬರೋದಿಲ್ಲ ಅತ್ರ ದೇಹೋ ಎಮ್ಮೆ ಸದಾನಂದೋ ನೈವ ಪ್ರಕೃತಿ ನಿರ್ಮಿತಃ ಪರಿಪೂರ್ಣಶ್ಚ ಸರ್ವತ್ರ ತೇನ ನಾರಾಯಣೋಸ್ಮ್ಯಹಂ ಪ್ರಸಂಗ ಬಂದಿದ್ದು ಗೀತಾ ಭಾಷೆದೊಳಗೆ ಹೇಳಿದ್ದು ಅದನ್ನ ಇಲ್ಲಿ ಜಾಯಿನ್ ಮಾಡಿಬಿಟ್ರಲ್ಲ ಇದು ಒರಿಜಿನಾಲಿಟಿ ಇದೆಲ್ಲ ಕೂಡ ಈ ರೀತಿ ಮಾಡೋದ್ರಿಂದ ಅವರು ಮೆಕ್ಯಾನಿಕಲಿ ಬರಿತಾ ಇಲ್ಲ ಈ ಅಪ್ಲಿಕೇಶನ್ನು ಸುಮ್ಮನೆ ಓದೋರಿಗೆ ಬರೋದಿಲ್ಲ ಇವೆಲ್ಲ ಅದಕ್ಕೆ ಫುಲ್ ಗ್ರಿಪ್ ಇದ್ರೆ ಮಾತ್ರ ಸಾಧ್ಯ ರಾಯರನ್ನು ತೋರಿಸಿದ್ರಿಂದ ಅದು ಮಹತ್ವ ಬಂತು ಇತಿ ದ್ವಿತೀಯ ಅಧ್ಯಾಯ ಗೀತಾ ಭಾಷ್ಯೋಕ್ತ ಬ್ರಹ್ಮವಿವರ್ತ ಸ್ಮೃತೇ ಎರಡನೇ ಅಧ್ಯಾಯ ಗೀತಾ ಭಾಷ್ಯ ಬ್ರಹ್ಮವಿವರ್ತ ನೋಡ್ರಿ ಎಷ್ಟು ಅನುಕೂಲ ಆಯ್ತಾಗ ಅದಕ್ಕೆ ಅವ್ರು ಹೇಳ್ತಾರೆ ಯಾತಕ್ಕೆ ಬರಿತಿದ್ದೇವೆ ಅಂದರೆ ಯಾತಕ್ಕೆ ಬರಿತೇವೆ ಶಿಷ್ಯ ಯಾಂಚನೆಯ ಶಿಷ್ಯರಿಗೆ ಜ್ಞಾನ ಬರಲಿಕ್ಕೆ ಬರೀತೇವೆ ಶಿಷ್ಯರಿಗೆ ಉಪಯೋಗ ಇದ್ದು ಬರೀತೇವೆ ನಮ್ಮ ಉಪಯೋಗ ತೋರಿಸ ಅವ್ರಿಗೆ ಉಪಯೋಗ ಪಡೆದಿದ್ದು ಥ್ರೋಟ್ ಮೇಂಟೈನ್ ಮಾಡೋದು ವೈಶಿಷ್ಟ್ಯ ಸ್ಮೃತೇ ಗುಣೈ ಉದೀರ್ಣಮಿತ್ಯಸ್ಯ ಗುಣೈ ಗುಣೋದೀರ್ಣ ದೇಹಮಿತ್ಯರ್ಥ ಬರೀ ಗುಣಗಳಿಂದ ಕೂಡಿದವನು ಅಂತ ಅಷ್ಟೇ ಅರ್ಥ ಅಲ್ಲ ಗುಣಗಳಿಂದ ತುಂಬಿದ ದೇಹ ಹೊಂದಿದವನು ಅಂತೂ ಅರ್ಥ ಪ್ರಶ್ನೆ ಉತ್ತರ ಬಂದಿದೆ ಯದ್ವಾ ಆಹ ಚ ತನ್ಮಾತ್ರಮಿತ್ಯತ್ರ ಪಕ್ಷಮಾನ ದಿಶಾ ತಸ್ಯ ಗುಣೋದೀರ್ಣತಾ ಉಕ್ತೈವ ತದ ಭಿನ್ನ ದೇಹಸ್ಯಾಭಿಲಾಭ ಅಧಿಕಂತು ಟೀಕಾಯಾಂ ಬೋಧ್ಯಂ ಇಲ್ಲೂ ಕೂಡ ಆಹ ಚ ತನ್ಮಾತ್ರಂ ಅಂತ ಹೇಳ್ತಾರೆ ಬ್ರಹ್ಮಸೂತ್ರಗಳಲ್ಲೂ ಕೂಡ ಅತ್ರ ಭಕ್ಷ್ಯಮಾಣ ದಿಶಾ ತನ್ಮಾತ್ರಂ ಗುಣಮಾತ್ರಂ ದೇವರ ದೇಹ ಏನದು ಬರೀ ಗುಣನೇ ಆಗಿದೆ ಗೊತ್ತಾಯ್ತಾ ಬರೀ ಹಾಲಲ್ಲೇ ಮಾಡಿದ್ದೇವೆ ಅಂತ ಹೇಳೋದಿಲ್ಲ ನೀರು ಮಿಕ್ಸ್ ಮಾಡಿಲ್ಲ ಹಾಲಲ್ಲೇ ಮಾಡಿದ್ದೇವೆ ಲೈಫ್ ಜಾಸ್ತಿ ಆಯಿತು ನೀರು ಹಾಕಿದ ತಕ್ಷಣ ಮೂರು ತಾಸಿಗೆ ಹೋಗ್ತಾ ಇತ್ತು ಆ ದೇವರ ದೇಹ ಹೇಗಿದೆ ಅಂದರೆ ತನ್ಮಾತ್ರಂ ಜ್ಞಾನಾನಂದಾದಿ ಗುಣಮಾತ್ರ ಆದ್ದರಿಂದ ಇಲ್ಲೇ ಹೇಳ್ತಿರೋದ್ರಿಂದ ಗುಣೋದೀರ್ಣತಾ ಉಕ್ತೈವ ಆ ಮಾತಿನಿಂದ ಪರಮಾತ್ಮ ಗುಣಪೂರ್ಣ ಅಂತ ಹೇಳಿರೋದ್ರಿಂದ ತದಭಿನ್ನ ದೇಹಸ್ಯಾಪಿ ಲಾಭ ದೇವರಿಗೂ ದೇಹಕ್ಕೂ ಏನಿಲ್ಲ ಭೇದ ಇಲ್ಲ ನಮಗೂ ನಮ್ಮ ದೇಹಕ್ಕೇನಿದೆ ಭೇದ ಇದೆ ದೇಹ ಇದೆ ವ್ಯಕ್ತಿ ಇಲ್ಲ ಅಂತ ಕರೀತಾರೆ ಭೇದ ಇದ್ದಿದ್ರಿಂದ ತಾನೇ ದೇಹಕ್ಕೂ ಅವನಿಗೂ ಅಭೇದ ಇದ್ದಿದ್ರೆ ಒಬ್ಬ ಮೃತದೇಹ ನೋಡಿ ಏನಂತ ಕರಿಬೇಕಾಗಿತ್ತು, ವ್ಯಕ್ತಿ ಅಂತ ಕರಿಬೇಕು. ಅವರಿಲ್ಲ, ಈಗ ದೇಹ ಇದೆ ಅಂತ ಹೇಳ್ತಾರೆ. ದೇಹಕ್ಕೂ ಅವ್ರಿಗೇನು ಬಂತು, ಈಗ ಭೇದ ಇದೆ. ಮತ್ತೆ ದೇಹದಲ್ಲಿ ದೇವೇ ವ್ಯಕ್ತಿ ಆಗಿದ್ರೆ ದಾನ ಮಾಡಿದ್ರೆ ವ್ಯಕ್ತಿನ ಕೊಂಡು ಕೊಲೆ ಆಡೋ ಕೇಸ್ ಆಗ ಮರ್ಡರ್ ಕೇಸ್ ಆಗೋದು. ಮರ್ಡರ್ ಕೇಸ್ ಯಾತಕ್ಕಾಗ್ಲಿಲ್ಲ, ಒಳಗೆ ಜೀವ ಇಲ್ಲ. ಸೊ ಜೀವ ಬೇರೆ ದೇಹ ಬೇರೆ, ಜೀವ ಇಲ್ಲ ದೇಹ ಇದೆ ಅಂದ್ರೆ ಜೀವ ದೇಹ ಬೇರೆ ಆಗ್ಲಿಲ್ಲ. ಸೊ ಜೀವ ಚೇತನ, ಜಡ ದೇಹ ಜಡ. ಸೊ ಜೀವ ಜಡ ಭೇದ ಬಂತು, ಪಂಚಭೇದದಲ್ಲಿ ಸೇರ್ಕೊಂಡು. ಅದು ಗೊತ್ತಿದ್ದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು, ಇಲ್ಲದ್ರೆ ಎಷ್ಟು ದೋಷ ಬರ್ತಿತ್ತಾಗ. ನಾ ಜೀವ, ಅದೊಂದು ಘಟ್ಟ ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಮೊದಲೇ ಶೋಕದ ಅರ್ಥ ಮುಗಿತು ಇಲ್ಲಿಗೆ. ಅದಕ್ಕಂತೂ ಟೀಕಾಯಾಮ್ ಬೋಧ್ಯಂ, ಇದು ಸಂಬಂಧಪಟ್ಟ ಅನೇಕ ವಿಚಾರಗಳಿದೆ ಏನು ಕೂಡ. ಅಂದ್ರೆ ಟೀಕೆಯಲ್ಲಿ ನೋಡ್ಕೊಳ್ಳಿ, ಯಾತಕ್ಕೆ ಆ ರೀತಿ ಬರೀತಾ ಅದನ್ನೇ ಇಲ್ಲಿ ಸೇರಿಸ್ತಾ ಬಿಟ್ಟು ಏನಾಗುತ್ತೆ ಅಂದ್ರೆ ವಿಷಯ ಮುಂದಕ್ಕೆ ಹೋಗೋದಿಲ್ಲ, ಗೊತ್ತಾಯ್ತಾ. ಅದಕ್ಕೋಸ್ಕರ ಒಂದು ಸ್ಟೇಜಲ್ಲಿ ಸ್ಟಾಪ್ ಮಾಡ್ಬೇಕಾಗ್ತದೆ. ವಿಸ್ತಾರಷ್ಟು ಅನ್ಯತ್ರ ಆ ಪದ್ಧತಿ ಅದು. ಅದೇ ಅದು ಆ ಪ್ರಸಂಗ ಬೇರೆ ಆಗಬಾರ್ದು, ವಿಷಯ ಡೀಲಿಂಗ್ ಆಗಬಾರ್ದು ಅಂತ ಹಾಗೆ ಮಾಡ್ತಾರೆ. ಕೆಲಸ ಸುಮ್ಮನೆ ಬರ್ಕೋತಾರೆ, ಏನೋ ವಾಕ್ಯಾರ್ಥ ಏನೋ ಹೇಳ್ಕೊಂಡು ಮುಖ್ಯ ವಿಷಯನೇ ಮಿಸ್ ಆಗಿಬಿಡುತ್ತೆ, ಗೊತ್ತಾಯ್ತಾ. ಮುಖ್ಯ ವಿಷಯ ಯಾರೋ ಗಣೇಶನ ಉಪನ್ಯಾಸ ಕರೆಸಿದ್ದು, ವೇದಾಪೋರಿಷ್ ಅಂತ ಶುರು ಮಾಡಿದ್ರು ಅವರು. 2 ತಾಸು ಆದ್ರೂ ವೇದಾಪೋರಿಷ್ ಮುಗಿತಾರೆ, ಗಣೇಶನ ವಿಷಯ ಬರಲೇ ಇಲ್ಲ ಪರಿ. ಅದು ವೇದ ಪೌರುಷ ಬೇಕು ನಮಗೆ, ಯಾಕೆ ಗಣೇಶ ಲಿಂಕ್ ಕೊಡೋಕ್ಕೋಸ್ಕರ ಆಗಿದ್ದೇನೀಗ. ಕೊನೆಗೆ ಗಣೇಶ ಬರಲೇ ಇಲ್ಲ ಪರಿ, 2 ತಾಸು ಆದ್ರೂ ಓಲ ಅರ್ಧ ಗಂಟೆ ಅಲ್ಲ, 2 ತಾಸು ಬರೋದ ಅದಾಗೇನಾಯ್ತಾರೆ ಅಪ್ರಸಕ್ತ. ಆ ದೃಷ್ಟಿಯಿಂದ ಮುಂದಿನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೇಕು. ನಾಳೆ ದಿವಸ ಮುಂದಿನ ಭಾಗ, ನಾಳೆ ಅಂದ್ರೆ ಪಾಠ ದ್ವಾದಶಿ ಪಾಠ ಇರೋದಿಲ್ಲ, ನಾಡಿತ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಓಂ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ.